यदितं तव भक्तानाम् अस्माकं नृहरे हरे तदा सुकार्यं कार्यज्ञ प्रलयर्कायित प्रभा हरिकथामृत सार गुरुगळ करुणदिन्दापणित पेळुवे परम भगवत् ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ನಾವು ಇವತ್ತು ವಿಜಯದಾಸರ ಆರಾಧನೆ ನಾವು ಮಾಡುವಂತ ಈ ಪದ್ಯ ಇಲ್ಲಿ ಇರುವಂತ ಬಿಂಬದ ಬಗ್ಗೆ ಮೋಸ್ಟ್ಲಿ ನಾನು ವಿಜಯದಾಸರ ತುಳಾದಿಗಳೆಂದೇ ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ. ಈ ಒಂದು ಸೆವೆಂತ್ನಿಂದ ಮುಂದೆ ಬರುವಂತ ಒಂದು ಅಪ್ ಟು ಒಂದು 20 ಇದು ವಿಜಯದಾಸರ ಉಪಾಸನಾ ಭಾಗ ತುಳಾದಿಯಿಂದಲೇ ಹೇಳ್ತಾ ಇದ್ದೀನಿ. ವಿಜಯದಾಸರಿಗೆ ನಮಸ್ಕಾರ ಮಾಡುತ್ತಾ, ಗೋಪಾಲ್ ದಾಸರು ಮತ್ತು ಜಗನ್ನಾಥ್ ದಾಸರಿಗೆ ನಮಸ್ಕಾರ ಮಾಡುತ್ತಾ ನಾವು ಇವಾಗ 9th ಪದ್ಯವನ್ನು ನೋಡೋಣ. 9th ಪದ್ಯ ಬಂದು ಹೀಗಿದೆ. ಬಿಂಬ ಜೀವಾಂಗುಷ್ಟ ಮಾತ್ರದಿ ಇಂಬು ಕೊಂಡಿಹ ಸರ್ವರೊಳು ಸೂಕ್ಷ್ಮಾಂಬರದಿ ಹೃತ್ಕಮಲ ಮಧ್ಯ ನಿವಾಸಿ ಎಂದೆನಿಸಿ ಎಂಬ ರೀತಗೆ ಗೋವಿದರು ವಿಶ್ವಾಂಬರಾತ್ಮಕ ಪ್ರಾಜ್ಞ ಭಕ್ತ ಕುಟುಂಬಿ ಸಂತೆ ಸುಭನು ಈ ಪರಿಬಲ್ಲ ಭಜತರನು. ಇದು ಇದು ಸಿಂಪಲ್ ಆಗೇ ಇದೆ ಇನ್ ದ ಸೆನ್ಸ್. ಇಲ್ಲಿ ಬಿಂಬ ಅಂಬೋ ಶಬ್ದದಿಂದ ಜೀವ ಸ್ವರೂಪದಲ್ಲಿ ಇರುವಂತ 4 ರೂಪಗಳಿಗೇನು ಬಿಂಬ ಶಬ್ದವನ್ನ ಪ್ರಯೋಗ ಮಾಡ್ತಾರೆ. ಅಂದ್ರೆ ಮೂಲೇಶ, ಅಗ್ರೇಶ, ಪ್ರಾದೇಶ ಮತ್ತು ಜೀವಾಕಾರ, ಜೀವ ಸ್ವರೂಪಾಕಾರದಲ್ಲಿ ಇರುವಂತದ್ದು. ಮತ್ತು ಅದು ಮಾತ್ರ ಇಲ್ಲ, ಸ್ಥೂಲ ದೇಹದಲ್ಲಿ ಇರುವಂತ ಸ್ಥೂಲ ಕರ್ಣಿಕೆ, ಒಂದು ಸ್ಥೂಲ ಕಮಲ ಕರ್ಣಿಕೆ ಮತ್ತು ಸ್ಥೂಲ ದೇಹದಲ್ಲಿ ಇರುವಂತ ಹೃದಯ ಎಲ್ಲ ಅಲ್ಲಿ ಇರುವಂತ ಅದಕ್ಕೇನೋ ಬಿಂಬ ಎಂಬ ಶಬ್ದವನ್ನೇ ಬಳಸ್ತಾರೆ. ಸೊ ನಾವು ಏನು ಹೇಳದೆ ಬಿಂಬ ಅಂದ್ರೆ ಏನು, ಮುಖ್ಯ ಬಿಂಬ ಅಂದ್ರೆ ಬಿಂಬ ದರ್ಶನ ಆಗತ್ತ ಅಂತ ಹೇಳ್ತೀವಿ, ಆ ಮುಖ್ಯ ಬಿಂಬ ಯಾವುದು ಎಂಬುದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಐಡೆಂಟಿಫೈ ಮಾಡಿ ಹೇಳ್ತಾ ಇದ್ದಾರೆ. ಬಿಂಬ ಎಂಬುದು ಯಾವುದು ಅಂದ್ರೆ ಬಿಂಬ ಎಂಬುದು ಜೀವಾಂಗುಷ್ಟ ಜೀವದ ಯಾರು ಆ ಕರ್ಣಿಕೆಯಲ್ಲಿ ರೂಪಗಳನ್ನು ನೋಡಿದ್ದೀವಿ, ಕರ್ಣಿಕಾಸ್ಥಿತನಾಗಿರುವಂತ ರೂಪ ಆತ್ಮರೂಪ ಅಲ್ಲಿ ಪ್ರೇರಕನಾಗಿರುವಂತವನ ಅಂತರಾತ್ಮ ರೂಪ ಅಂತ ನೋಡಿದ್ದೀವಿ. ಸೊ ಇದನ್ನೇ ಈ ಅಂತರಾತ್ಮ ರೂಪವನ್ನೇ ಬಿಂಬ ಅಂತ ಕರೀತಾರೆ. ಇದು ಎಷ್ಟು ಇದೆ ಅಂದ್ರೆ ಜೀವನ ಅಂಗುಷ್ಟ ಮಾತ್ರ ಇದೆ, ಜೀವಕ್ಕೆ ಇರುವಂತ ಕಮ್ ಸೈಸ್ ಆಫ್ ದ ಜೀವ ಅದು ಮಾತ್ರ ಇರೋದು. ಇದು ಎಲ್ಲಿ ಇದೆ ಅಂದ್ರೆ ಜೀವ ಅಂಗುಷ್ಟ ಮಾತ್ರದ ಇಂಬುಕೊಂಡಿದೆ ಅಂದ್ರೆ ಯಾವತ್ತೂ ಅಂದ್ರೆ ಅಗಲದೇ ಅಲ್ಲೇ ಇದೆ. ಇಂಬು ಅಂದ್ರೆ ಸುಖರೂಪವಾಗಿದೆ ಅಂತಾನು ಅರ್ಥ ಉಂಟು. ಇಂಬು ಅಂದ್ರೆ ಚಂದಾಗಿ ಅಪ್ಪಿಕೊಂಡಿದೆ ಅಲ್ಲಿ ಜೀವನಲ್ಲಿ, ಜೀವದ ಸ್ವರೂಪೇಂದ್ರಿಯದಲ್ಲಿ ದೇವರ ಸ್ವರೂಪೇಂದ್ರಿಯವು ಹಾಗೇ ಅಪ್ಪಿಕೊಂಡಿದೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಜೀವಾಂಗುಷ್ಟ ಮತ್ತು ಇಂಬುಕೊಂಡಿದ ಎಲ್ಲಿ ಇದೆ ಅಂದ್ರೆ ಸರ್ವರೊಳು ಎಲ್ಲರಲ್ಲಿನೂ ಇದೆ ಅಂತ ಹೇಳ್ತಾರೆ. ಆಬ್ವಿಯಸ್ಲಿ ಎಲ್ಲ ಜೀವರೊಳು ಸರ್ವರೊಳು ಅಂತ ಇರ್ತಾರೆ. ಸರ್ವರೊಳು ಇದೆ ಮತ್ತು ಹೇಗೆ ಅಂದ್ರೆ ಸೂಕ್ಷ್ಮಾಂಬರದಿ ಅಂತ ಹೇಳ್ತಾರೆ. ಸೂಕ್ಷ್ಮಾಂಬರದಿ ಅಂತ ಇಲ್ಲಿ ಹೇಳುವಾಗ ಯಾಕೆ ಅಂಬರದಿ ಅಂತ ಹೇಳದೆ ಸೂಕ್ಷ್ಮಾಂಬರದಿ ಯಾಕೆ ಹೇಳ್ತಾರೆ ಅಂದ್ರೆ ಅಂಬರ ಅಂದ್ರೆ ಆಕಾಶ, ಆಕಾಶ ಹೃದಯಾಕಾಶದಲ್ಲಿ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೃದಯಾಕಾಶ ಅಂತ ಹೇಳಿದ್ರೆ ಆಯ್ತಲ್ಲ, ಸೂಕ್ಷ್ಮಾಂಬರದಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಸ್ಥೂಲಾಂಬರ ಇದೆ ಸೂಕ್ಷ್ಮಾಂಬರ ಇದೆ ಅಂತ ಎರಡು ಆಕಾಶಗಳು ಇದೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನಾವು ನೋಡಿದಂತೆ ಹಿಂದೆ ಹೇಳಿದ್ದಾರೆ ದಾಸರು ಹೇಳಿದಂತೆ ಉಪನಿಷತ್ತಲ್ಲೇ ಬಂದಿದೆ ಇದು. ಹೇಳುವಾಗ ಜೀವಾಂಗುಷ್ಟಿತೋ ಜೀವನಲ್ಲಿ ಜೀವಾಂಗುಷ್ಟ ರೂಪದಿಂದ ಇದ್ದಾನೆ. ದೇಹಾಂಗುಷ್ಟಮಿತೋ ದೇಹ ಅಂತ ದೇಹದಲ್ಲಿ ದೇಹದ ಈ ಸ್ಥೂಲ ದೇಹದ ಹೆಬ್ಬೆರಳಷ್ಟಿದ್ದಾನೆ ದೇಹದಲ್ಲಿ, ಅವನನ್ನು ಬಿಂಬ ಅಂತ ಕರಿತೀವಿ. ಆಮೇಲೆ ಜೀವನಲ್ಲಿನೂ ಹಾಗೆ ಇದ್ದಾನೆ, ಎಲ್ಲಿ ಇದ್ದಾನೆ ಆಕಾಶದಲ್ಲಿ ಇದ್ದಾನೆ. ಸೊ ಈ ಆಕಾಶ ಹೇಗಿದೆ ಅಂದ್ರೆ ಸ್ಥೂಲ ದೇಹದಲ್ಲಿ ಇರುವಂತ ಆಕಾಶ ಸ್ಥೂಲಾಕಾಶ ಅಂತ ಕರೀತಾರೆ, ಸ್ಥೂಲ ಅಂಬರ ಅಂತ ಕರೀತಾರೆ. ಆಮೇಲೆ ಜೀವ ಇವಾಗ ಸೆವೆಂತ್ ಪದ್ಯದಿಂದ ನಾವು ಜೀವದ ಒಳಗಿರುವಂತ ರೂಪವನ್ನ ಮಾತಾಡ್ತಾ ಇದ್ದೀವಿ. ಸೊ ಜೀವನ ಒಳಗೆ ಹೇಗಿದ್ದಾನೆ ಅಂದ್ರೆ ಸೂಕ್ಷ್ಮ ಆಕಾಶ. ಆ ಆಕಾಶ ಹೇಗಿದೆ ಅಂದ್ರೆ ಹೃದಯದ ಮಧ್ಯದಲ್ಲಿ ಆ ಒಂದು ಸೂಕ್ಷ್ಮವಾದ ಅತೀ ಸೂಕ್ಷ್ಮವಾದ ಆಕಾಶ ಇದೆ. ಆ ಆಕಾಶದಲ್ಲಿ ಆ ಪದ್ಮ ಇದೆ, ಆ ಪದ್ಮದ ಮಧ್ಯದಲ್ಲಿ ಅವನು ಇದ್ದಾನೆ. ಅಲ್ಲಿ ಸೂಕ್ಷ್ಮ ಅಂಬರದಿ ಅಂದ್ರೆ ಸೂಕ್ಷ್ಮವಾದ ಆಕಾಶದಲ್ಲಿ, ಇಲ್ಲಿ ಆಕಾಶದಲ್ಲಿ ಅಂದ್ರೆ ಇಲ್ಲಿನೂ ಆಕಾಶ ಅಂಬೋದ್ರಿಂದ ನಾವು ಲಕ್ಷ್ಮಿ, ಅಲ್ಲಿನೂ ಲಕ್ಷ್ಮಿ ಒಂದು ರೂಪದಿಂದ ಇರ್ತಾರೆ. ಆ ಸಮಂತಾಕಾಶವೇ ದೀಪ್ತಮಾನವಾದಂತ ಆ ಒಂದು ಪ್ರದೇಶದಲ್ಲಿ ಲಕ್ಷ್ಮೀಯಾತ್ಮಕವಾಗೇ ಇರುತ್ತದೆ, ಆಕಾಶವು ಲಕ್ಷ್ಮೀಯಾತ್ಮಕವಾಗಿರುತ್ತೆ. ಸೊ ಲಕ್ಷ್ಮಿಗೆ ಆಕಾಶ ಅಂಬೋ ಶಬ್ದವು ಬರುತ್ತೆ ಅದಕ್ಕೆ. ಸೊ ಆ ಆಕಾಶ ಮತ್ತು ಆಕಾಶದಲ್ಲಿ ಹೃತ್ ಕಮಲ ಇದೆ, ಆ ಕಮಲದ ಮಧ್ಯದಲ್ಲಿ ವಾಸ ನಿವಾಸಿ ವಾಸ ಮಾಡುತ್ತಾ ಇರ್ತಾನೆ ಅಂತ ಹೇಳ್ತಾರೆ. ಇವನಿಗೆ ಏನು ಹೆಸರು? ಅಬಿಂಬಾವಿ ಅಂತ ನಾವು ಹೇಳಿದೀವಿ. ಇವನಿಗೆ ಏನು ಹೆಸರು ಅಂದ್ರೆ ಜ್ಞಾನಿಗಳು ಯಾರದನ್ನ ನೋಡಿದ್ದಾರೋ ಅವರು ಕೋವಿದರು ಅಂತ ಹೇಳ್ತಾರೆ. ಕೋವಿದರು ಅಂದ್ರೆ ತಿಳಿದವರು. ಏನು ತಿಳಿದವರು ಅಂದ್ರೆ ಅಪರೋಕ್ಷದಿಂದ ತಿಳಿದವರು, ಅಪರೋಕ್ಷ ಜ್ಞಾನದಿಂದ ಆ ಚಂದಾಗೆ ನೋಡಿ ತಿಳಿದವರು. ಅವರು ಏನ್ ಹೇಳ್ತಾರೆ ಎಂಬ ರೀತಿಗೆ ವಿಶ್ವಾಂಬರಾತ್ಮಕ, ವಿಶ್ವಾಂಬರ ವಿಶ್ವಾಂಬರ ಇದು ಇದಕ್ಕೆ ಕಾಮೆಂಟ್ರಿ ಎರಡು ಮೂರು ರೀತಿಯಿಂದ ಕೊಟ್ಟಿದ್ದಾರೆ. ವಿಶ್ವಾಂಬರ ಆತ್ಮ ವಿಶ್ವಾಂಬರ ಆತ್ಮಕ ಪ್ರಾಜ್ಞ ಭಕ್ತ ಕುಟುಂಬಿ ಅಂತ ಪ್ರಾಜ್ಞ ಈ ಒಂದು ಹೆಸರಿನಿಂದ ಇವರನ್ನ ಕರೀತಾರೆ. ಭಕ್ತ ಕುಟುಂಬಿ ಇವನೇ ಭಕ್ತರ, ಇವನೇ ಒಂದು ಕುಟುಂಬ. ಕುಟುಂಬ ಅಂದ್ರೆ ಈ ಒಂದು ಕುಟುಂಬ ಅಂದ್ರೆ ಒಂದು ಫ್ಯಾಮಿಲಿ, ಭಕ್ತ ಕುಟುಂಬಿ. ಆ ಭಕ್ತರು ಎಂಬುವ ಸಮೂಹಕ್ಕೆ ಇವನು ಆಧಾರವಾಗಿ, ವಿಶ್ವಾಂಬರನಾಗಿ ಆಧಾರವಾಗಿ ಇದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಹೇಳುವಾಗ ವಿಶ್ವಾಂಬರ ಅಂಬೋದು ಯಾವುದು ಅಂತ, ವಿಶ್ವಾಂಬರ ವಿಶ್ವಾಂಬರ ಅಂಬೋದು ವಿಶ್ವಾಂಬರ ಅಂಬೋದು ಯಾವುದು ಅಂತ ಇಲ್ಲಿ ವಿಶ್ವಾಂಬರ ಅಂಬೋದಕ್ಕೆ ಈ ಒಂದು ಅಗ್ರೇಶ ಇದಾನಲ್ಲ, ಈ ಅಗ್ರೇಶ 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 ಅಂದ್ರೆ ಜೀವನ ಅಂಗುಷ್ಟ ಸೈಸ್ಲಿ ಇರುವಂತ ಅಗ್ರೇಶನನ್ನ ವಿಶ್ವಾಂಬರ ಅಂತಾನು ಕರೀತಾರೆ. ವಿಶ್ವಾಂಬರ ಅಂತ ಕರೀತಾರೆ ಅಂತ ಹೇಳ್ತಾರೆ. ಯಾಕೆ ಇದಕ್ಕೆ ವಿಶ್ವಾಂಬರ ಅಂತ ಕರೀತಾರೆ ಅಂದ್ರೆ, ನಾವು ವಿಷ್ಣು ಸಹಸ್ರನಾಮದಲ್ಲಿನೂ ಇದನ್ನ ಫಸ್ಟ್ ಮೊಟ್ಟ ಮೊದಲೇ ನೋಡ್ತೀವಿ. ವಿಶ್ವಂ ಅಂತಾನೆ ನೋಡ್ತೀವಿ. ಆ ವಿಶ್ವವನ್ನ ವಿವರ್ತಿ ಚೆನ್ನಾಗಿ ಹೊತ್ತುಕೊಂಡಿದ್ದಾನೆ, ವಿಶ್ವವನ್ನ ಹೊತ್ತುಕೊಂಡಿದ್ದಾನೆ ವಿಶ್ವಂಬರ ವಿಶ್ವಂಬರ ಅಂತ ಹೇಳ್ತಾರೆ. ಈ ವಿಶ್ವಂಬರ ಈ ಜೀವಕ್ಕೆ ಈ ಒಂದು ಬಿಂಬಕ್ಕೆ ಅಂದ್ರೆ ಆ ಪ್ರಾಜ್ಞನಿಗೆ ಇಲ್ಲಿ ಹೇಳ್ತಾರೆ ವಿಶ್ವಂಬರ ಕೋವಿದ ವಿಶ್ವಂಬರ ಆತ್ಮ ಪ್ರಾಜ್ಞ. ಇವನನ್ನ ಹೆಸರು ಏನು ಅಂದ್ರೆ ಇವನು ಪ್ರಾಜ್ಞ ಅಂತ ಇವನನ್ನ ಕರೀತಾರೆ. ಪ್ರಾಜ್ಞ ಇವನನ್ನ ಯಾಕೆ ವಿಶ್ವಾಂಬರ ಅಂತ ಹೇಳಿದ್ದಾರೆ ಅಂದ್ರೆ ಜೀವನನ್ನ ಹೊತ್ತುಕೊಂಡಿದ್ದಾನೆ. ಆ ಜೀವನನ್ನ ಇವನು ಹೊತ್ತುಕೊಂಡಿ ಜೀವದ ಭಾರವನ್ನ ಹೊತ್ತುಕೊಂಡಿದ್ದಾನೆ ಅಂತ ಇಲ್ಲಿ ಹೇಳ್ತಾರೆ. ಜೀವದ ಭಾರ ಅಂದ್ರೆ ಏನು ಅಂದ್ರೆ ಹೇಳ್ತಾರೆ, ಜೀವ ಮಾಡುವಂತ ಎಲ್ಲಾ ಸಾಧನೆ ಎಲ್ಲವನ್ನೂ ಇವನು ಹೊತ್ತುಕೊಂಡಿದ್ದಾನೆ. ಅದಕ್ಕೆ ವಿಶ್ವಂಬರ ಅಂತ ಇವನಿಗೆ ಕರೀತಾರೆ. ಮತ್ತು ಇದೇ ವಿಶ್ವಂಬರ ಎಂಬುವ ಶಬ್ದವನ್ನ ಸಂಕರ್ಷಣ ಒಡೆಯವರು ಅದಕ್ಕೆ ಅರ್ಥ ಮಾಡುವಾಗ, ಈ ವಿಶ್ವಂಬರ ಅಂಬೋದು ನೀವು ಬಿಂಬ ಅಂದ್ರೆ ಈ ಅಗ್ರೇಶನಿಗೆ, ಅಗ್ರೇಶನಿಗೂ ವಿಶ್ವಂಬರನೇ ಆಗಿದ್ದಾನೆ, ಮತ್ತು ಪ್ರಾದೇಶನೂ ವಿಶ್ವಂಬರನೇ ಆಗಿದ್ದಾನೆ, ಮತ್ತು ಮೂಲೇಶನೂ ವಿಶ್ವಂಬರ ಆಗಿದ್ದಾನೆ. ಮೂರೂ ವಿಶ್ವಂಬರ ಆಗತ್ತೆ. ಬಟ್ ಇಲ್ಲಿ ಸ್ಪೆಸಿಫಿಕ್ ಆದ ಜೀವ ಒಂದು ಅಂಗುಷ್ಟ ಮಾತ್ರದಲ್ಲಿ ಇರುವಂತ ಅಗ್ರೇಶನನ್ನ ತಗೊಂಡ್ರೆ ವಿಶ್ವಂಬರ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇದಕ್ಕೆ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಜೀವಸ್ವರೂಪದಲ್ಲಿ, ಜೀವಸ್ವರೂಪ ಅಂತ ನೀವು ತಕೊಂಡ್ರೆ ಜೀವಸ್ವರೂಪದಲ್ಲಿ ನಿಮ್ಗೆ ಒಂದು ಅದು ಹೇಗಿರತ್ತೆ ಅಂದ್ರೆ ಆ ಒಂದು ಪ್ರಿಸಮ್ಲಿ ಇರುವಂತ ಲೈಟ್ ಅಂಡ್ ಸ್ಪೇಸ್ ತರ ಇರತ್ತೆ. ಇಟ್ ಈಸ್ ಸ್ಪಾಟ್ಲೆಸ್. ಸ್ಪಾಟ್ಲೆಸ್ ಅಂದ್ರೆ ನಾವು ತಾವರೆಯ ಕರ್ಣಿಕೆ, ಕರ್ಣಿಕೆಯ ಮೂಲಭಾಗ, ಕರ್ಣಿಕೆಯ ಅಗ್ರಭಾಗ, ಕರ್ಣಿಕೆಯ ಪ್ರಾದೇಶ ಭಾಗ, ಆಮೇಲೆ ಆ ಸ್ವರೂಪ, ಸೊ ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್ ಅಲ್ಲಿ ಮಾತಾಡ್ತಾ ಇದ್ದೀವಿ ಇವಾಗ ನಾವು. ಬಟ್ ಸ್ವರೂಪದಲ್ಲಿ ಈ ತರ ಇಲ್ಲ, ಎಲ್ಲವೂ ಬೆರೆತಿದೆ. ಜಸ್ಟ್ ಪ್ರಿಸಮ್ಲಿ ಇರುವಂತ ಲೈಟ್ ಅಂಡ್ ಸ್ಪೇಸ್ ತರ ಎಲ್ಲವೂ ಬೆರೆತಿದೆ. ಸೊ ಅದಕ್ಕೆ ನಮ್ಗೆ ಅಲ್ಲಿ ಅಲ್ಲಿ ಆ ಚಿಂತನೆ ಅಲ್ಲಿ ನಾವು ಧ್ಯಾನ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಯಾವ ಸೈಸು ಅಲ್ಲಿ ಯಾರಿದ್ದಾರೆ ಅಂಬೋದು ಸರಿಯಾಗಿ ನಮ್ಗೆ ಈ ಪ್ರಾಕೃತ ನಮ್ಗೆ ಈ ಒಂದು ಪ್ರಾಕೃತ ದೃಷ್ಟಿಯಿಂದ ಆಗೋದಿಲ್ಲ. ಆದ ಕಾರಣದಿಂದ ಹೇಳ್ತಾರೆ ಇದನ್ನೇ ನೀವು ದೇಹದಲ್ಲಿ ಇರುವಂತ ದೇಹದಲ್ಲಿ ಯು ಕ್ಯಾನ್ ಟಾಕ್ ಇನ್ ಪಾರ್ಟ್ ತರ ಮಾತಾಡಬಹುದು. ಸೊ ದೇಹದಲ್ಲಿ ಇರುವಂತ ಹೃತ್ಕಮಲದಲ್ಲಿ ಇವನನ್ನ ಚಿಂತನೆ ಮಾಡಿ, ಹೀಗೆ ಚಿಂತನೆ ಮಾಡಿ ಆವಾಗ ಇಟ್ ಬಿಕಮ್ಸ್ ಲಾಟ್ ಈಸಿಯರ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಜೀವ ಸೊ ಇರೋದು ಸ್ವರೂಪದಲ್ಲೇ ಎಲ್ಲ ಹೇಳ್ತಾ ಇದ್ದಾರೆ. ಸ್ವರೂಪದಲ್ಲಿ ಕಲ್ಪನೆ ಬರೋದಿಲ್ಲ ನಮ್ಗೆ, ಬಿಕಾಸ್ ಸ್ವರೂಪ ಎಂಬುದು ಪಾರ್ಟ್ಸ್ ಪಾರ್ಟ್ಸ್ ಆಗಿ ನಾವು ಹೇಳುವಂತದ್ದಲ್ಲ. ದೇವರು ಪಾರ್ಟ್ಲೆಸ್, ಜೀವನೂ ಪಾರ್ಟ್ಲೆಸ್. ಆದ ಕಾರಣದಿಂದ ದೇಹದಲ್ಲಿ ನಾವು ಚಿಂತನೆ ಮಾಡುವಾಗ ಇವನನ್ನ ಒಂದು ಅಗ್ರೇಶ, ಸ್ಥೂಲ ದೇಹದಲ್ಲಿ ಇರುವಂತ ಸ್ಥೂಲಾಂಗುಷ್ಟ ಅಲ್ಲಿ ಇರುವಂತ ಅಗ್ರೇಶ ಅಂತ ಆ ಚಿಂತನೆ ಮಾಡೋಣ. ಅದು ಏನು ಮಾಡುತ್ತೆ ನಮ್ಗೆ ಅಂತ ಅಲ್ಲಿ ಇಟ್ ಬಿಕಮ್ಸ್ ಲಾಟ್ ಈಸಿಯರ್, ನಮ್ಗೆ ಅರ್ಥ ಆಗಲಿಕ್ಕೆ ಈಸಿಯರ್ ಆಗತ್ತೆ. ಸೊ ಅಲ್ಲಿ ಬರೋವಾಗ ಅಲ್ಲಿ ಹೇಳ್ತಾರೆ ವಿಶ್ವಂಬರ ಎಂಬುವ ಶಬ್ದಕ್ಕೆ. ಆಕ್ಚುಲಿ ವಿಶ್ವಂಬರ ಎಂಬುವ ಶಬ್ದ ಎತ್ತುಕೊಂಡ್ರೆ ವಿಶ್ವಂ ಎಂಬುವ ಶಬ್ದ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತದ್ದು ಆಗಿದೆ. ಸೊ ಅದಕ್ಕೆ ಅರ್ಥ ಹೇಳುವಾಗ ಅದಕ್ಕೆ ಏನ್ ಮೀನಿಂಗ್ ವಿಶ್ವಂಬರ ಅಂದ್ರೆ ವಿಶ್ವಂಬರನ ಹೊತ್ತಿದ್ದಾನೆ ಎಂಬುದು ಬರುತ್ತೆ. ಇದಕ್ಕೆ ಬನ್ನಂಗಿ ಆಚಾರ್ಯ ಒಂದು ತೋರಿಸಿ ಕೊಟ್ಟಿದ್ದಾರೆ, ಮಾರ್ಗದರ್ಶನ ಕೊಟ್ಟಿದ್ದಾರೆ. ಇದು ಹೇಗೆ ಹೇಳ್ಬೇಕು ಅಂದ್ರೆ ಇದಕ್ಕೆ ಅರ್ಥ ಎಷ್ಟೇ ಇದೆ, ವಿಶ್ವಂಬರ ವಿಶ್ವಂ ಎಂಬುದಕ್ಕೆ ಎಷ್ಟು ಅರ್ಥ ಇದೆ ಅಂದ್ರೆ ಅವರು ಸುಮಾರು 120 ಅಂದ್ರೆ ಒಂದೊಂದು ಶಬ್ದಕ್ಕೆ ನಾವು 100 ಅರ್ಥ ಇದೆ ಅಂತ ಹೇಳ್ತಾರಲ್ಲ, ಅದೇನೋ ತಮಾಷೆ ಏನೋ ಅಂದ್ರೆ ಇಲ್ಲ, 100 ಅಂದ್ರೆ 100 ಇಲ್ಲ, 100 ಮೇಲೇನೆ ಇದೆ. 120 ಅರ್ಥಗಳು ಅದು ವಿಶ್ವಕ್ಕೇನೆ ಬರುತ್ತೆ ಅಂತ ಅಲ್ಲಿ ತೋರಿಸಿಕೊಟ್ಟಿದ್ದಾರೆ. ಸೊ ಇದು ಸ್ವಲ್ಪ ಏನು ಬೇಸಿಕಲಿ ಅಲ್ಲಿ ಹೇಳೋದು, ಈ ಒಂದು ಬಿಂಬರೂಪನಿಂದನೇ ಎಲ್ಲಾ ಕಾರ್ಯವೂ ಆಗತ್ತಲ್ಲ, ಬಿಂಬ ಚಲಿಸೆ ಪ್ರತಿಬಿಂಬ ಚಲಿಸನು ಅಂತ ಬಿಂಬದಿಂದಲೇ ಆಗತ್ತೆ. ಈ ಬಿಂಬ ಈ ಅಗ್ರೇಶ ಅವನು ಎಲ್ಲವನ್ನೂ ಮಾಡ್ತಾನಲ್ಲ. ಸೊ ಎಲ್ಲವನ್ನೂ ಮಾಡ್ತಾನಂದ್ರೆ ಹೇಗೆ ಅಂದ್ರೆ ಅದಕ್ಕೆ ಹೇಳ್ತಾ ಹೋಗ್ತಾರೆ ಬೇಸಿಕಲಿ. ಇದು ಹೇಗೆ ನೋಡ್ಬೇಕು ಅಂದ್ರೆ ವಿಶ್ವಂ ಅಂದ್ರೆ ಸರ್ವಂ ಎಂಬ ಅರ್ಥ ಬರುತ್ತೆ ಬೇಸಿಕಲಿ. ಇಟ್ಸ್ ಈಸಿಯರ್ ಮಲ್ಟಿ ಅದು ಕಾಂಬಿನೇಷನ್ ಮಾಡ್ತಾ ಹೋದ್ರೆ ನಮ್ಗೇನೋ ಒಂದು ಸುಮಾರು ಒಂದು 30-40-50 ಅರ್ಥಗಳು ಈಸಿಲಿ ಬಂದ್ಬಿಡುತ್ತೆ. ಅದು ಹೇಗೆ ಅಂದ್ರೆ ನೀವು ಫಸ್ಟ್ ವಿಶ್ವಂ ಅಂತ ತಕೊಂಡ್ರೆ ಸರ್ವಂ ಅಂತ, ವಿಶ್ವ ಅಂದ್ರೆ ಪೂರ್ಣ ಸರ್ವ ಅಂತ ತಕೊಳ್ತೀರಿ ಅಂತಕೊಳ್ಳಿ. ಸರ್ವಂ ಅಂತ ನಾವು ಚಿಂತನೆ ಮಾಡುವಾಗ ಹೇಗೆ ಮಾಡ್ತೀವಿ ಅಂದ್ರೆ ಅದು ಹೇಳುವಾಗ ಹೇಳ್ತೀವಲ್ಲ ಸರ್ವ ಅಂತ ಹೇಳುವಾಗ ನಾವು ಪೂರ್ಣ ಜ್ಞಾನಾತ್ಮನೆ ಅಂತ. ಸರ್ವಂ ಅಂದ್ರೆ ವಿಶ್ವಂ ಅಂದ್ರೆ ಸರ್ವಂ ಅಂತ ಅರ್ಥ. ಸರ್ವಂ ಅಂದ್ರೆ ಏನು ಅಂದ್ರೆ ಪೂರ್ಣ ಅಂತ ಅರ್ಥ. ಸೊ ನಾವು ಈ ನ್ಯಾಸ ಮಾಡುವಾಗ ಷಡಕ್ಷರ ಮಂತ್ರ ಏನೋ ನ್ಯಾಸ ಮಾಡುವಾಗ ಇಟ್ಕೊಳ್ತೀವಲ್ಲ ಅದನ್ನೇ ನಾವು ಇಟ್ಕೊಳ್ತೀವಿ. ಅದನ್ನೇ ಸರ್ವಂ ಎಂಬುದಲ್ಲಿ ಪೂರ್ಣ ಜ್ಞಾನಾತ್ಮನೆ, ಪೂರ್ಣ ಪ್ರಭಾತ್ಮನೆ, ಪೂರ್ಣ ಶಕ್ತಿಯಾತ್ಮನೆ, ಪೂರ್ಣ ಐಶ್ವರ್ಯಾತ್ಮನೆ ಅಂತ ನಾವು ಏನ್ ಹೇಳ್ತೀವೋ ಅದೇ ಹೇಳುವಾಗ ಆತ್ಮನೇ 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 ಅಂತ ಅದನ್ನ ನೋಡಿದ್ರೆ ನಾವು ಬರೀ ಹೇಳೋದಿಲ್ಲ. ಆತ್ಮ ಶಬ್ದದಿಂದ ಬೇರೆ ಮಾಡ್ತೀವಿ. ಆತ್ಮ ಶಬ್ದ ಭಗವಂತನಲ್ಲಿ ಇದೆ ಅಂತ ಅದು ಹಿಂದೆ ನೋಡಿದೀವಿ. ಸೊ ಈ ಆತ್ಮ ಅದಕ್ಕೆ ಹೇಳ್ತಾರ ವಿಶ್ವಂಬರ ಆತ್ಮ ಅಂತ ಅಲ್ಲಿ ಹೇಳ್ತಾರೆ. ಸೊ ನಾವು ಎಲ್ಲೆಲ್ಲಿ ಇಟ್ಕೊಳ್ತೀವೋ ಅಲ್ಲಿ ಆತ್ಮ ಶಬ್ದದಿಂದ ಅದನ್ನು ನೋಡಬಹುದು. ಆಮೇಲೆ ವಿಶ್ವಂಬೋದಲ್ಲೇ ನಮ್ಗೆ ಈಸಿಯರ್ ಆಗ ಬರುವಂತದ್ದು ಅದು ಗುಣಪೂರ್ಣ ಅಂತ. ಪೂರ್ಣ ಅಂದ್ರೆ ಗುಣಪೂರ್ಣನಾಗಿದ್ದಾನೆ ಎಂಬುದು ಬರುತ್ತೆ ವಿಶ್ವಂಬೋದಲ್ಲಿ. ಆಮೇಲೆ ವಿ ಎಂಬುದು ಇದು ಹೇಳುವಾಗ ಹೇಳ್ತಾರೆ ಅದಕ್ಕೆ ಸರ್ವ ಈಶ ಸರ್ವಗತತ್ವ ಸರ್ವ ಪ್ರಭಾ ಸರ್ವಸ್ಯ ಸರ್ವದಾ ಜ್ಞಾನತ್ವ ಎಲ್ಲ ಸರ್ವಸ್ಯ ಎಲ್ಲದ ಜ್ಞಾನ ಸರ್ವದಾ ಸರ್ವಸ್ಯ ಸರ್ವದಾ ಅಂತ ಅದು ಒಂದು ಅಡ್ಜೆಕ್ಟಿವ್ ಸೇರಿಸ್ಕೊಳ. ಸರ್ವ ಅಂತ ಹೇಳುವಾಗ ಸರ್ವದಾ ಎಲ್ಲ ಕಾಲದ ಸರ್ವ ಎಲ್ಲದಲ್ಲಿನೂ ಸರ್ವದಾ ಎಲ್ಲ ಕಾಲದಲ್ಲಿನೂ ಅಂತ ಹಾಗೆ ಒಂದೊಂದು ಇಟ್ಕೊಳ್ಳೋದು. ಈಶನಾಗಿದ್ದಾನೆ ಅವನು, ಜ್ಞಾನ ರೂಪವಾಗಿದ್ದಾನೆ, ಚಲನೆಯನ್ನ ಮಾಡಿಸ್ತಾ ಇದ್ದಾನೆ, ಪ್ರಕಾಶ ರೂಪವಾಗಿ ಷಡಕ್ಷರ ಮಂತ್ರದಲ್ಲಿ ಬರುವಂತ ನ್ಯಾಸ ಭಗವಂತ ಶಬ್ದಕ್ಕೆ ಬರುವಂತ ಷಡ್ ಗುಣಗಳನ್ನ ಹೀಗೆ ನೋಡೋದು. ಸೊ ಸರ್ ಆಮೇಲೆ ಎಲ್ಲದಕ್ಕೇನು ಅದ್ರ ಜೊತೆಯಲ್ಲಿ ಇನ್ನೂ ಏನು ಅಂದ್ರೆ ಸರ್ವ ಯೋನಿ ಅಂತಾನು ಸೇರ್ತಾ. ಸರ್ವ ಯೋನಿ ಅಂದ್ರೆ ಎಲ್ಲದಕ್ಕೇನು ಕಾರಣನಾಗವನು ಅಂತ. ಆಮೇಲೆ ಸರ್ವ ಸಮಾಪ್ನೋತಿ ಎಲ್ಲವನ್ನು ಮುಗಿಸುತ್ತಾನೆ ಅಂತ. ಸೊ ಬೇಸಿಕಲಿ ಏನು ಬರುತ್ತೆ ಅಂದ್ರೆ ಅದು ಹೇಳ್ತಾರೆ ವಿಶ್ವ ಅಂಬೋ ಶಬ್ದದಲ್ಲಿ ಏನ್ ಬರುತ್ತೆ ಅಂದ್ರೆ ವಿ ಎಂಬೋ ಶಬ್ದಕ್ಕೇನೆ ಇಷ್ಟು ಅರ್ಥಗಳು ಬರುತ್ತೆ ಅಂತ ಹೇಳ್ತಾರೆ. ವಿ ಅಂದ್ರೆ ಗತಿ, ವಿ ಅಂದ್ರೆ ಪ್ರಜನ ಅಂತ ಬರುತ್ತೆ ಅಂತ ಹೇಳ್ತಾರೆ. ಪ್ರಜನ ಅಂದ್ರೆ ಇವನು ಆ ಬಿಂಬನಾಗೆ ಇವನು ಇದ್ದಾನೆ. ಏನು ಚಿಂತನೆ ಅಂತ ಹೇಳ್ತಾರಲ್ಲ ನಾಮ ಒಂದೇ ಸಾಕು ಅಂತ ಹೇಳೋ ಒಂದು ನಾಮ ದೇವರ ಒಂದು ನಾಮ ಸಾಕು ಅಂದ್ರೆ ಈ ವಿಶ್ವಂ ಎಂಬೋ ಒಂದು ನಾಮವೇ ಸಾಕು ಅಂತ ಹೇಳ್ತಾರೆ. ವಿಶ್ವಂ ಅಂತ ಇಲ್ಲಿ ಹೇಳುವಾಗ ವಿಶ್ವ ಅಂದ್ರೆ ವಿ ಅಂದ್ರೆ ಪ್ರಜನ ಅಂತ ಹೇಳ್ತಾರೆ. ವಿ ಅಂದ್ರೆ ಪ್ರಜನ ಅಂದ್ರೆ ಆ ಒಂದು ಸೃಷ್ಟಿ ಮಾಡಿಸ್ತಾನಂತ. ಅಂದ್ರೆ ಈ ಬಿಂಬರೂಪನಾಗಿ ಇರುವಂತ ವಿಶ್ವ, ಈ ಜೀವನನ್ನ ಹೊತ್ತುಕೊಂಡು ವಿಶ್ವಂಭರ ಅಂದ ವಿಶ್ವ ಇವನು ಜೀವನನ್ನ ಹೊತ್ತುಕೊಂಡು ಏನು ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ. ಏನೆಲ್ಲ ಸೃಷ್ಟಿ ಮಾಡ್ತಾನೆ, ಪ್ರಜನ ಮಾಡ್ತಾನೆ. ಏನು ಪ್ರಜನ ಮಾಡ್ತಾನೆ, ಏನು ಸೃಷ್ಟಿ ಮಾಡ್ತಾನಂದ್ರೆ ಜೀವಕ್ಕೆ ದೇಹವನ್ನ ಸೃಷ್ಟಿ ಮಾಡ್ತಾನೆ. ಒಂದೊಂದು ದೇಹವು ತಗೊಳ್ಳಿ, ಆಮೇಲೆ ಇದು ಹೇಗೆ 100 ಹಾಗೆ ಮೀನಿಂಗ್ ಬರತ್ತಂದ್ರೆ ಸೃಷ್ಟಿ ಮಾಡ್ತಾನಂತ ತಗೊಂಡು ಯಾವ್ದೆಲ್ಲ ಸೃಷ್ಟಿ ಮಾಡ್ತಾನಂತ ನೋಡಿದ್ರೆ ಅದು ಅಷ್ಟು ಕಾಂಬಿನೇಷನ್ ಬಂದ್ಬಿಡುತ್ತೆ. ಜೀವವನ್ನ ದೇಹ ಸಂಬಂಧದಿಂದ ಸೃಷ್ಟಿ ಮಾಡ್ತಾನೆ ನಮ್ಮಂತ ಜೀವರನ್ನ, ಆಮೇಲೆ ಜೀವಕ್ಕೆ ಅಭಿಮಾನಿಯಾದಂತ ವಾಯುದೇವರನ್ನ ಸೃಷ್ಟಿ ಮಾಡ್ತಾನೆ, ಆಮೇಲೆ ಏನ್ ಸೃಷ್ಟಿ ಮಾಡ್ತಾನೆ, ಇದಕ್ಕೆ ಬೇಕಾದ ಜಡ ಸೃಷ್ಟಿ ಪ್ರಪಂಚ ಸೃಷ್ಟಿ ಮಾಡ್ತಾನೆ, ಪ್ರಪಂಚದಲ್ಲಿ ಇರುವಂತ ಒಂದೊಂದು ತತ್ವಗಳನ್ನ ಸೃಷ್ಟಿ ಮಾಡ್ತಾನೆ, ತತ್ವಕ್ಕೆ ಅಭಿಮಾನಿ ದೇವತೆಗಳನ್ನ ಸೃಷ್ಟಿ ಮಾಡ್ತಾನೆ. ಸೊ ಈ ಒಂದು ಸೃಷ್ಟಿ ಪ್ರಜನ ಅಂಬೋದನ್ನ ತಕೊಂಡೆ ಇಷ್ಟು ಮಾಡೋದು. ಆಮೇಲೆ ಸಿಂಪ್ಲರ್ ಆಗಿರುವಾಗ ಅದನ್ನ ಗರ್ಭಕ್ಕೆ ಗತಿ, ವಿ ಅಂದ್ರೆ ಗತಿ ಅಂತ ಹೇಳ್ತಾರೆ, ಆ ಗರ್ಭಕ್ಕೆ ತಂದು ಸೇರ್ತಾನೆ. ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಗರ್ಭದಲ್ಲಿ ಯಾವ ಗರ್ಭಕ್ಕೆ ಹೋಗ್ಬೇಕು ಆ ಒಂದು ಆ ಮಾರ್ಗವನ್ನ 6th ಸಂಧಿಯಲ್ಲಿ ನಾವು ನೋಡಿದೀವಿ. ಆ ಮಾರ್ಗ ಒಂದೊಂದು ವಿ ಅಂದ್ರೆ ಗತಿ ಅಂತ ತಕೊಂಡು, ಗತಿ ಅಂದ್ರೆ ಹೋಗುವಿಕೆ ಚಲನೆ ಎಂಬುದು ಬರುತ್ತೆ, ಜ್ಞಾನ ಅಂತ ಬರುತ್ತೆ. ಚಲನೆ ಅಂತ ತಕೊಳ್ಳ ಕರ್ಕೊಂಡು ಹೋಗೋದು, ಒಂದು ಕಡೆಯಿಂದ ಇನ್ನೊಂದು ಕಡೆ ಕರ್ಕೊಂಡು ಹೋಗೋದು ಅಂತ ಬರುತ್ತೆ. ಸೊ ಒಂದು ನಮ್ಮ ಜೀವ, ಯಾರ ಜೀವ ಬೇಕಾಗಿಲ್ಲ, ನಮ್ಮ ಜೀವ ತಕೊಂಡ್ರೆ ಅದಕ್ಕೆ ಒಂದು ಸ್ವರ್ಗದಿಂದಲೋ ಅಲ್ಲಿಂದ ಆಕಾಶ ಮಾರ್ಗದಿಂದ ಕರ್ಕೊಂಡು ಬರೋದು, ಒಂದೊಂದು ಸ್ಟೇಜ್ ಅಲ್ಲಿನು ಕರ್ಕೊಂಡು ಬರೋದು. ಆಮೇಲೆ ಡಿಫ್ರೆಂಟ್ ಕರ್ಕೊಂಡು ಬಂದು ಅನ್ನದಲ್ಲಿ ಬಂದು ತಂದೆ ಮೂಲ ತಾಯಿ ಎಂಬುದು ಆಗೋದಿಲ್ಲ. ಅನೇಕ ವಸ್ತುಗಳಲ್ಲಿ, ಅನೇಕ ಪದಾರ್ಥಗಳಲ್ಲಿ ಇದು ಹೋಗ್ತಾ ಇರ್ತಂತ, ಅನೇಕ ಸಸ್ಯಗಳಲ್ಲಿ ಅದು ಹೋಗ್ತಾ ಇದ್ದು ಕೊನೆಯಲ್ಲಿ ಯಾರ ಅನ್ನಕ್ಕೆ ಬರಬೇಕು ಅಷ್ಟು ತನಕ ಅದು ಸುತ್ತುತ್ತಾ ಇದ್ದು ಬರುತ್ತಂತ. ಸೊ ಹಾಗೆ ಅದು ಸುತ್ತುತ್ತೆ ಅಂದ್ರೆ ಇವನೇ ಯಾರು, ಇವನು ಯಾರು ಅಂದ್ರೆ ಈ ಒಂದು ಬಿಂಬ, ನಮ್ಮಲ್ಲಿ ಇರುವಂತ ಈ ಬಿಂಬನೆ ಆ ಜೀವಕ್ಕೆ ಅನುಗುಣವಾಗಿ ಬರಬೇಕು, ಸರ್ವಗತವಾಗಿ ಬರುತ್ತೆ ಅಂತ ನಾವು ಹೇಳ್ತೀವಿ. ಅದು ಹೇಗೆ ಅಂದ್ರೆ ಆ ಜೀವಕ್ಕೆ, ಜೀವದ ಕರ್ಮಕ್ಕೆ ಅನುಗುಣವಾದ ಕರ್ಕೊಂಡು ಬರ್ತಾನೆ. ವಿಶ್ವಂ ಅಂತ ಬರ್ತದೆ, ವಿ ಅಂದ್ರೆ ಕರ್ಕೊಂಡು, ವಿ ಅಂದ್ರೆ ಗತಿ ಅಂತ. ಹಾಗೆ ಅವನು ಕರ್ಕೊಂಡು ಬರ್ತಾ ಆಮೇಲೆ ವಿ ಅಂದ್ರೆ ಪ್ರಜನ ಅಂತ ಅರ್ಥ. ಪ್ರಜನ ಅಂದ್ರೆ ಅದು ಹುಟ್ಟುವಿಕೆ ಅಂದ್ರೆ ಆ ತಂದೆ ಒಳಗೆ ಹೋಗಿ ಅದು ಕರ್ಕೊಂಡು ಬರೋದೆ, ತಂದೆ ಒಳಗೆ ಹೋಗಿ ತಾಯಿ ಒಳಗೆ ಬರೋದು ಅದು ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದು ಅಲ್ಲಿಂದ ಏನ್ ಮಾಡ್ತಾನೆ ಅದಕ್ಕೆ ಪ್ರಜನ ಅಂತ ಹೇಳಲ್ಲ, ಕರ್ಕೊಂಡು ಬಂದಿದ್ದಾನೆ, ಬಂದದಕ್ಕೆ ಅವನು ಪಾಲನೆ ಮಾಡ್ತಾನೆ. ವಿ ಅಂದ್ರೆ ಪಾಲನೆ ಅಂತ ಅರ್ಥ ಬರುತ್ತೆ. ಸೊ ಆ ಪಾಲನೆ ಅವನು ಮಾಡ್ತಾನೆ, ಪಾಲನೆ ಮಾಡಿ ಪ್ರಜನ ಮಾಡ್ತಾನೆ. ಸೊ ಅದಕ್ಕೆ ಹುಟ್ಟಿಸ್ತಾನೆ, ಒಂದು ಕೈ ಕಾಲು ಎಲ್ಲ ಕೊಟ್ಟು ಒಂದು ಶಿಶುರೂಪದಿಂದ ಅದನ್ನ ಹುಟ್ಟಿಸ್ತಾನೆ. ಸೊ ಅದಕ್ಕೆ ವಿ ಅಂದ್ರೆ ಪ್ರಜನ ಎಂಬ ಅರ್ಥದಲ್ಲಿ ಆ ಹುಟ್ಟಿಸುವಿಕೆ ಗತಿ ಚಲಿಸುವಂತದ್ದು ಪ್ರಜನ, ಆ ಒಂದು ಹುಟ್ಟುವುದು. ಕಾಂತಿ ಅಂತ ಹೇಳಿದ್ರೆ ಕಾಂತಿ ಅಂದ್ರೆ ನಮ್ಗೆ ಪ್ರಕಾಶ ಕೊಡ್ತಾನ ಅಂತ ಅರ್ಥ ಅಲ್ಲ, ಅವನಿಗೆ ಪ್ರಕಾಶ ಉಂಟು ಅಂತ ತಿಳ್ಕೊಳ್ಳೋದು. ಕಾಂತಿ ಅಂದ್ರೆ ಕಮು ಕಾಂತವ್ ಅಂತ, ಕಮು ಅಂದ್ರೆ ಇಚ್ಛೆ ಅಂತ. ಆ ಜೀವದ ಇಚ್ಛೆ, ಜೀವದ ಇಚ್ಛೆ ಭಗವಂತನ ಶ್ರೇಷ್ಠ, ಅವನ ಇಚ್ಛೆಯನ್ನ ಇಚ್ಛೆ ಪ್ರಕಾರ ಆ ಜೀವಕ್ಕೆ ಏನೇನು ಕೊಡಬೇಕು, ಆ ಜೀವದ ಕಾಮ ಮೋಕ್ಷಕ್ಕೆ ಒಳ್ಳೆ ಜೀವನ್ನೇ ತಗೊಳ್ತೀವಿ, ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಆ ದಾರಿಯಲ್ಲಿ ತಿರ್ಗನ ಅವನು ಕರ್ಕೊಂಡು ಹೋಗ್ತಾನಂತ. ಆಮೇಲೆ ಮುಂದೆ ಕಾಂತಿ, ವಿ ಗತಿ ಪ್ರಜನ ಕಾಂತಿ ಇದನ್ನ ಇಟ್ಕೊಳ್ಳೋದು. ಗತಿ ಅಂದ್ರೆ ಹೋಗುವಿಕೆ ಅಂತ ತಗೊಳ್ಳಿ, ಹೋಗುವಿಕೆ ಎಲ್ಲೆಲ್ಲೆಲ್ಲ ಅಂದ್ರೆ ಅದೇ ಕಾಂಬಿನೇಷನ್, ನಮ್ಗೆ ಅನೇಕ ಕಾಂಬಿನೇಷನ್ ಬಂದ್ಬಿಡುತ್ತೆ. ಆಮೇಲೆ ಪ್ರಜನ ಹುಟ್ಟುವಿಕೆ ಅಂದ್ರೆ ಒಂದೊಂದಿದ ಹುಟ್ಟೋದು, ಒಂದೊಂದೊಂದು ಆ ದೇಹದ ಸಂಬಂಧ ಅನಿರುದ್ಧ ದೇಹ ಲಿಂಗ ದೇಹ ಆವರಣ ತಗೊಂಡು ಅಲ್ಲಿನೂ ಅನೇಕ ಮೀನಿಂಗ್ ತಗೊಳ್ತಾ ಬರ್ಬೋದು. ಸೊ ಆಮೇಲೆ ಕಾಂತಿ ಅಂದ್ರೆ ಆ ಇಚ್ಛೆ ಅಂತ, ಎಲ್ಲವೂ ಹೇಗ್ ಮಾಡ್ತಾನೆ, ಸ್ವೇಚ್ಛೆ ಅಂತ ಒಂದಾದ್ರೆ ಜೀವದ ಇಚ್ಛೆ ಅಂತ ಒಂದಿರುತ್ತೆ, ಜೀವದ ಇಷ್ಟ ಇಚ್ಛೆ ಅಂದ್ರೆ, ಜೀವದ ಇಚ್ಛೆ ಅಂದ್ರೆ ಜೀವದ ಇಷ್ಟ ಒಂದಿರುತ್ತೆ. ಆ ಇಷ್ಟ ಪ್ರಕಾರ ಅಂದ್ರೆ ಅದಕ್ಕೆ ಮೋಕ್ಷ ದಾರಿ ಹೇಗೆ ಆಗಿದ್ಯೋ ಅದನ್ನ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅಸನ ಅಂತ ಅರ್ಥ ಬರ್ತ, ವಿ ಅಂದ್ರೆ ಅಸನ ಅಂತ ಅರ್ಥ ಬರ್ತ. ಅಸನ ಅಂದ್ರೆ
ಪ್ರಾಣ, ಅದಕ್ಕೆ ಪ್ರಾಣ ಶಕ್ತಿಯನ್ನು, ಅಸು ಪ್ರಾಣ ಅಂತ, ಆ ಪ್ರಾಣ ಶಕ್ತಿಯನ್ನ ಕೊಟ್ಟು ಅದನ್ನ ಬದುಕುವಂತೆ ಮಾಡ್ತಾನೆ, ಒಂದು ಸಾಧನೆ ಇದರಲ್ಲಿ ಬದುಕುವಂತೆ ಮಾಡ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಖಾದನೇಶು ಅಂತ ಬಂದಾಗ, ಖಾದನೇಶು ಅಂದ್ರೆ ಕೊನೆಯಲ್ಲಿ ಖಾದನೆ ತಿಂತಾನಂತ, ಅಂದ್ರೆ ತಿನ್ನುತ್ತಾನಂದ್ರೆ ಅದನ್ನ ಆ ಜೀವಕ್ಕೆ ಭೋಜನ ರಸ ವಿಭಾಗ ಸಂಧಿಯಲ್ಲಿ ಬಂದಿದ್ದಲ್ಲ ಆ ಪ್ರಕಾರ, ಆ ಕರ್ಮ ಫಲವನ್ನ ಅದಕ್ಕೆ ಖಾದನೇಶು ಅದಕ್ಕೆ ತಿನ್ನಿಸ್ತಾ, ತಾನು ತಿಂದು ಮಾಡಿ ಉಂಡು ಉಣಿಪಾತ್ ಬರುತ್ತಲ್ಲ ಅದಕ್ಕೆ ವಿ ಎಂಬುವ ಇದನ್ನ ಅರ್ಥವೇ ಅದು ಬರುತ್ತೆ. ವಿ ಎಂಬುವುದಕ್ಕೆ ಗತಿ ಪ್ರಜನ ಕಾಂತಿ ಆಸನ ಖಾದನೇಶು ಅಂತ ಈ ಒಂದು ಐದು ಅರ್ಥಗಳನ್ನ ವಿ ಎಂಬುವ ಶಬ್ದಕ್ಕೆ ಇಟ್ಟುಕೊಂಡು ನೀವು ಡಿಫ್ರೆಂಟ್ ವೇಸ್ಲಿ ನೀವು ಯೋಚನೆ ಮಾಡ್ತಾ ಹೋದ್ರೆ ಎಲ್ಲವೂ ಬಂದು ಬಿಡುತ್ತೆ. ಸೊ ಅವನೇ ಮಾಡ್ತಾನೆ, ಬರ್ಲೇಬೇಕು, ಯಾಕೆಂದ್ರೆ ಅವನೇ ಬಿಂಬನಾಗಿ ನಿಂತಾನೆ, ಅವನು ಆ ಜೀವಕ್ಕೆ ಅನುಗುಣವಾಗ ಅದನ್ನ ಒಂದೊಂದಕ್ಕೇನು ಮಾಡ್ತಾನೆ. ಯಾರ ಮೂಲಕ ಅಂದ್ರೆ ವಿಶ್ವಂ ಅಂತ ಬಂದ್ರೆ, ವಿಶ್ವಂ ಎಂಬುದಕ್ಕೇನೆ, ವಿಶ್ವಂ ಎಂಬುದಕ್ಕೆ ವಿಶ್ವ ಎಂಬುದಕ್ಕೆ ಜೀವ ಎಂಬುವ ಅರ್ಥವೂ ಉಂಟು, ಜೀವಕ್ಕೆ ಅಭಿಮಾನಿಯಾದಂತ ಮುಖ್ಯ ಪ್ರಾಣ ಎಂಬುವ ಅರ್ಥವೂ ಉಂಟು, ಆಮೇಲೆ ವಿಶ್ವಂ ಎಂಬುದಕ್ಕೆ ಚರಾಚರ ಪ್ರಪಂಚ ಎಂಬುವ ಅರ್ಥವೂ ಉಂಟು. ಸೊ ಹೀಗೆ ಈ ತರ ಕಾಂಬಿನೇಷನ್ ಅಲ್ಲಿ ಅನೇಕ ಅರ್ಥಗಳನ್ನ ಹೇಳ್ತಾರೆ. ಮತ್ತು ವಿಶ್ವ ಎಂಬುದಕ್ಕೆ ವ್ಯಾಪ್ತ ಎಂಬುವ ಅರ್ಥ ಕೊಟ್ಟಿದ್ದಾರೆ, ಆಮೇಲೆ ತಿಳುವಳಿಕೆ, ಆಮೇಲೆ ವೇತ್ತಿ, ವೇತ್ತಿ ಅಂದ್ರೆ ಇದನ್ನ ಒಂದು ಅರ್ಥ ಕೊಡ್ತಾರೆ. ಆಮೇಲೆ ಯಾವ ಅರ್ಥ ಕೊಡ್ತಾರೆ ಅಂದ್ರೆ, ಈ ವೇತ್ತಿ ಎಂಬುದರಿಂದ ಇಟ್ಟುಕೊಂಡು ಜೀವ ಅಂತ ಬಂದಿದಲ್ಲ, ಮೂರು ತರದ ಜೀವವನ್ನು ಇಟ್ಟುಕೊಂಡಿದ್ದಾರೆ. ಮೂರು ತರದ ಜೀವರಿಗೆ ಆಗುವಂತ ಗತಿ, ಒಂದೊಂದು ಗತಿ ಇರುತ್ತಲ್ಲ, ಆ ಗತಿಯನ್ನು ಇಟ್ಟುಕೊಂಡು ಹೀಗೆ ಅನೇಕ ಪರ್ಮುಟೇಷನ್ ಕಾಂಬಿನೇಷನ್ ಅಲ್ಲಿ ಅನೇಕ ಅರ್ಥಗಳನ್ನ ವಿಶ್ವಂ ಎಂಬುದಕ್ಕೆ ಹೇಳ್ತಾರೆ. ಸೊ ಇದು ಎಲ್ಲ ಅರ್ಥಗಳು, ಸೊ ವಿಶ್ವಂ ವಿಶ್ವಂ. ಆಮೇಲೆ ಇನ್ನೊಂದು, ಇದು ಒಂದು ಬಿಂಬಕ್ಕೆ ಅಂದ್ರೆ ಅಗ್ರೇಷನ್ಗೆ ಹೇಳಿದ್ದಾರೆ. ಇದೇ ಅಗ್ರೇಷನ್ಗೆ ಸೇಮ್ ಥಿಂಗ್ ಅಪ್ಲೈಸ್ ಟು ಮೂಲೇಶನ್ಗೇನು ಅಪ್ಲೈ ಆಗಲೇಬೇಕು, ಬಿಕಾಸ್ ಮೂಲೇಶ ಆ ಒಂದೊಂದು ದಳಕ್ಕೆ ಬಂದಾಗ ಮುಂದೆ ಹೇಳ್ತಾರೆ, ಒಂದೊಂದು ದಳಕ್ಕೆ ಬಂದಾಗ ಒಂದೊಂದು ಕಾರ್ಯ ಆಗತ್ತೆ. ಸೊ ಇವನು ಹಾಗೆ ವಿಶ್ವಂಬರ ಆಗ್ತಾನಂದ್ರೆ ಈ ಒಂದು ಜೀವರನ್ನ ಸಾಧನೆಯನ್ನ ಮಾಡಿಸ್ತಾ, ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಸಾಧನೆಗಳನ್ನ ಮಾಡಿಸ್ತಾ, ಇವನು ಒಂದೊಂದು ದಳಕ್ಕೆ ಬಂದಾಗ ಒಂದೊಂದು ಕ್ವಾಲಿಟೀಸ್ ನಮ್ಮಲ್ಲಿ ಬರುತ್ತೆ ನಮ್ಮ ಕರ್ಮಕ್ಕೆ ಅನುಗುಣವಾಗಿ. ಸೊ ಆ ಕರ್ಮ, ಸೊ ಆ ಕರ್ಮಗಳು, ಅದಕ್ಕೆ ಬೇಕಾದ ಫಲಗಳು ಎಲ್ಲವನ್ನು ಹೊತ್ತುಕೊಳ್ಳೋದು ಮಾತ್ರ ಅಲ್ಲ, ಜೀವಕ್ಕೆ ಆ ಸುಖಾನುಭೂತಿ, ಆ ಮೋಕ್ಷದಲ್ಲಿ ಎಷ್ಟು ಸುಖ ಸಿಕ್ಕಬೇಕು ಅಷ್ಟು ಎಲ್ಲವನ್ನೂ ಹೊತ್ತುಕೊಂಡಿದ್ದ ಅನ್ಕೋಸ್ಕರ ಇವನಿಗೆ ವಿಶ್ವಂಭರ ಅಂತ ಹೇಳ್ತಾರೆ. ಆಮೇಲೆ ಪ್ರಾದೇಶ ಬಂದ್ರೆ ಇಡೀ ಒಂದು ಆ ಪ್ರಾದೇಶ ಪೂರ ತುಂಬಿರ್ತಾನೆ, ಅವನನ್ನೇ ಹೇಳ್ತಾರೆ. ಈ ಪ್ರಾದೇಶನಿಗೇನೆ ಪುರುಷ ಎಂಬ, ವಿಜಯದಾಸರು ಹೇಳ್ತಾರೆ ಈ ಪ್ರಾದೇಶನಿಗೆ ಪುರುಷ ಎಂಬ ಹೆಸರು ಇದೆ ಅಂತ ಹೇಳ್ತಾರೆ. ಯಾಕಂದ್ರೆ ಆ ಹೃದಯ ಕಮಲ ಪೂರ್ತಿ ಅವನು ತುಂಬಿದ್ದಾನೆ, ಅದು ಮಾತ್ರ ಅಲ್ಲ ಅವನು ಜೀವಾಕಾರನಾಗೂ ಇದ್ದಾನಕ್ಕೋಸ್ಕರ ಅವನನ್ನೇ ಪುರುಷ ಅಂತ ಕರೀತಾರೆ. ಸೊ ಅವನೇ ಈ ಸ್ಥೂಲ ದೇಹದಲ್ಲಿ ಬಂದು ಈ ಪುರದಲ್ಲಿಲ್ಲ, ಮನುಷ್ಯದ ಆಕಾರ ಬಂದಾಗ ಈ ಪುರದಲ್ಲಿ ಪೂರ್ತಿ ಅವನು ತುಂಬಿಕೊಂಡು ಈ ಸಾಧನೆಗಳನ್ನು ಮಾಡಿ ಆ ಭಾರವನ್ನ ಅವನು ಹೊತ್ತುತ್ತಾನೆ. ಆದ ಕಾರಣದಿಂದಗೆ ಇವನಿಗೆ ವಿಶ್ವಂಬರ ಎಂಬ ಶಬ್ದ ಇವನಿಗೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಹೀಗೆ ವಿಶ್ವಂಬರ ಎಂಬ ಶಬ್ದ, ಆಮೇಲೆ ವಿಶ್ವಂಬರ ಆತ್ಮ ಅಂದ್ರೆ ಇದು ವಿಶ್ವಂಬರ ಆತ್ಮ ಪ್ರಾಜ್ಞ, ಈ ಒಂದು ಅಗ್ರೇಷನಿಗೆ ಮೂರು ಹೆಸರು ಇಟ್ಕೋಬೇಕು. ಆಮೇಲೆ ವಿಶ್ವಂಬರ ಅಂಬೋದು ಹಾಗೆ ಅದರ್ಥ ಅಲ್ಲಿ ಇರುವಂತ ಮೂಲೇಶ ಪ್ರಾದೇಶನಿಗೇನು ಇಟ್ಟುಕೊಳ್ಳೋದು ಹೇಳ್ತಾರೆ. ವಿಶ್ವಂಬರ ಆತ್ಮ, ಆತ್ಮ ಎಂಬ ಶಬ್ದಕ್ಕೆ ಅರ್ಥ ನೋಡಿದ್ದೀವಿ, ಆತ್ಮ ಅಂಬೋದಕ್ಕೆ ಆತ್ಮ ಸ್ವಾಮಿ ಎಂಬುವ ಅರ್ಥ, ಆಮೇಲೆ ಎಲ್ಲವೂ ಮಾಡಿ ಮಾಡಿಸ್ತಾ ಅಂಬುವ ಅರ್ಥವು ಅಲ್ಲೇ ಬರುತ್ತೆ. ಆತ್ಮ ಆತ್ಮ ನಿರ್ಮಾಣ ಮಾಡ್ತಾನೆ, ನಾಶ ಮಾಡ್ತಾನೆ, ಪಾಪವನ್ನ ನಾಶ ಮಾಡ್ತಾನೆ, ವಿಶೀಕರಿಸ್ತಾನಂತ ಆತ್ಮ ಶಬ್ದಕ್ಕೆ ಅರ್ಥ ನೋಡಿದೀವಿ. ಸೊ ವಿಶ್ವಾಂಬರ ಆತ್ಮ, ಆಮೇಲೆ ಇನ್ನ ಪ್ರಾಜ್ಞ ಅಂತ ವಿಶ್ವಾಸ ಪ್ರಾಜ್ಞ ರೂಪ ಅಂತ ಪ್ರಾಜ್ಞ ಅಂತನೂ ಕರೀತಾರೆ. ಭಕ್ತ ಕುಟುಂಬಿ ಸಂತೈಸುವನು ಈ ಪರಿಬಲ್ಲ ಭಜಕರ್ಣ, ಇದನ್ನ ಯಾರು ಚಿಂತನೆ ಮಾಡ್ತಾರೋ ಅವರನ್ನ ರಕ್ಷಣೆ ಮಾಡ್ತಾನಂತ ಹೇಳ್ತಾರಂಬಲ್ಲಿ ಇಲ್ಲಿ ಕೃಷ್ಣಾರ್ಪಣ ಮಸ್ತು. ಇದು ಒಂದು ಶಾಸ್ತ್ರ ಪದ್ಯ. ಓನ್ಲಿ ಹೆಲ್ಪಿಂಗ್ ಇಸ್ ವಿಶ್ವಾಂಬೋ, ವಿಶ್ವಾಂಬೋದು ಬಂದಿದೆ ವಿಶ್ವಾಂಬರ, ವಿಶ್ವ ಅಂಬೋದು ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ, ಅದು ಒಂದು ಅರ್ಥ ಇಲ್ಲಿ ವಿಶೇಷ. ಅದರ್ವೈಸ್ ಇದು ಸ್ಟ್ರೈಟ್ ಫಾರ್ವರ್ಡ್ ಆಗೇ ಇದೆ.